அப்ரமம் மங்கரஹிதம் அஜரம் விமலம் சதா ஆனந்ததீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்ஷ்ண விசக்ஷண ஜெய்தீச்சாக்கிய நிர்பாததாம் நோ ஹிருதம் வரே அத்திகல்பித கல்போயம் தத்யர்த்தி கஜகேசரி வியாசதீர்த்த குருர்பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணவுகாகரானம் வாதிராஜ குருன் வந்தே ஹைகிரீவதாஷ்யான் பூஜ்ய ராகவேந்திராய சத்யதர்மரதாய ச பஜதாங்கபுருஷாய நமதாம் காமதேனவே துர்வாதித்வாந்தரவியே வைஷ்ணவேந்திய வரேந்தவே ஸ்ரீ ராகவேந்திர குருவே நமோ அச்சிந்தையாளவே ஆபாதமொழி பரியந்தம் குருநாமாப்தியம் ஸ்மரி தேன விக்னாஹ பிரஷ்யந்தி சித்தியந்த மனோரதாஹ ஹரி ஓம் ஸ்ரீ குருப்யோ நம. இவத்து ஸ்ரீ ஜெயதீர்த்தர ஆராதனா சந்தர்ப்பவாகி ஸ்ரீ ஜெயதீர்த்த ஸ்ரீபாதங்கள் அவர்கே சாஷ்டாங்க தண்ட பிரணாமங்களன்னு மாடுத்தா அவர விசேஷ ஸ்மரணையன்னு மாடி இவத்து நாராயண பண்டிதாச்சாரியரு மாடிருவந்த மத்வைஜய ಕಾವ್ಯದ ಅರ್ಥಾನುಸಂಧಾನವನ್ನು ಮುಂದುವರೆಸೋಣ. ಇದು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ 20ನೇ ಶ್ಲೋಕ ಮಧ್ಯವಿಜಯದಲ್ಲಿ ಮೊದಲನೇ ಸರ್ಗದಲ್ಲಿ 20ನೇ ಶ್ಲೋಕ ಅದನ್ನು ಜಸ್ಟ್ ನೋಡಿದ್ದೀವಿ. ಸ ದಾರಿತಾರಿಂ ಪರಮಂ ಪುಮಾಂಸಾಂ ಸಮನ್ವಯ ಆಸೀನ್ ನರದೇವ ಪುತ್ರಿಯ ವಹ್ನಿ ಪ್ರವೇಶಾಧಿ ಆತ್ಮಶುದ್ಧ್ಯ விராஜிதம் காஞ்சன மாலையேவா. ச தாரிதாரிம் பரமம் புமாம்சம். சோ இல்லி பரமம் புமாம்சம் தாரிதாரிம் இல்லு ச அந்தரே ஆ ஹனுமந்த தேவரு ஹனுமந்த அந்தேளி ச ஆ ஹனுமந்த தேவரு. சோ அது பிரதம விபக்தியல்லிதே. அவரு தாரிதாரிம் பரமம் புமாம்சம் சமன்வயாசீத். சமன்வயாசீத் அன்னோது கிரியாபத. சம் அன்வய ஆசீத். சோ அந்தரே ರಾಮಚಂದ್ರ ದೇವರನ್ನು ಚೆನ್ನಾಗಿ ಅನುಸರಿಸಿ ಹೋಗಿದ್ದಾರೆ ಅಂತೇಳಿ. ಸಮನ್ವಯ ಆಸೀತ್ ಸಮ್ ಸಮ್ಯಕ್ ಅನ್ವಯ ಆಸೀತ್ ಅಂದರೆ ಅನುಸರಿಸಿ ಅನು ಅಯಾಸೀತ್ ಅಂದರೆ ಅನುಸರಿಸಿ ಹೋದರು. ರಾಮಚಂದ್ರ ದೇವರನ್ನು ಅನುಸರಿಸಿ ಹೋದರು ಅಂಥೇಳಿ. ಎಲ್ಲಿಗೆ ಹೋದರು? ಅಯೋಧ್ಯಕ್ಕೆ ರಾಮಚಂದ್ರ ದೇವರು ಹೋದಾಗ ಅವರನ್ನು ಹಿಂಬಾಲಿಸಿ ಹನುಮಂತ ದೇವರು ಹೋದರು ಅನ್ನೋದು ಅಲ್ಲಿ ವಿಶೇಷ ವಿಷಯ. ಅದರಲ್ಲಿ ಆ ಪರಮಂ ಪುಮಾಂಸಂ ಅಂತ ಹೇಳುವುದರ ಮೂಲಕವಾಗಿ ಪರಮಪುರುಷನಾದ ಆ ಶ್ರೀರಾಮಚಂದ್ರ ಅವನು ಪರಮ ಪುರುಷ ಸರ್ವೋತ್ತಮನಾಗಿದ್ದ ಇರುವ ಪರಮಾತ್ಮನನ್ನು ಜೀವೋತ್ತಮರಾದ ವಾಯುದೇವರು ಅನುಸರಿಸಿ ಹೋದರು. ಅವರು ಯಾವತ್ತೂ ಅವರನ್ನು ಅನುಸರಿಸುವವರು, ಆದ್ದರಿಂದ ಶಾಸ್ತ್ರ ರೀತಿಯ ಅನುಸರಿಸುವವರು. ಹಾಗೆ ಇಲ್ಲಿ ಕೂಡ ಅವರು ಅಯೋಧ್ಯಕ್ಕೆ ಹೋಗುವಾಗ ಅವರನ್ನು ಅನುಸರಿಸಿ ಹೋದರು. ಈ ರಾಮಚಂದ್ರ ದೇವರನ್ನು ಅಂತ ಹೇಳಿದಾಗ ಅದು ದ್ವಿತೀಯ ವಿಭಕ್ತಿಯಲ್ಲಿದೆ. ಆದ್ದರಿಂದ ಯಾವ ಯಾವ ಶಬ್ದಗಳು ದ್ವಿತೀಯ ವಿಭಕ್ತಿಯಲ್ಲಿದೆಯೋ ಈ ಶ್ಲೋಕದಲ್ಲಿ ಅವೆಲ್ಲವೂ ರಾಮಚಂದ್ರ ದೇವರ ಬಗ್ಗೆ ಹೇಳುವಂಥದ್ದು. ಆ ರಾಮಚಂದ್ರ ದೇವರು ಪರಮಪುರುಷನಾದ ಅವನು ಎಂಥವನು ಅಂತ ಹೇಳಿದರೆ ಅವನು ದಾರಿತಾರಿಂ, ಅವನು ದಾರಿತ ಅರಿ. ದಾರಿತ ಅರಿ ಅಂದರೆ ದಾರಿತ ನಿಹತ ಕೊಲ್ಲಲ್ಪಟ್ಟವರು, ಅರಿ ಎಂದ ಶತ್ರುಗಳು. ದಾರಿತಾಹ ಅರಯಃ ಏನ ಸಹ ದಾರಿತಾರಿ, ದಾರಿತಃ ನಿಹತಃ ಕೊಲ್ಲಲ್ಪಟ್ಟವರು. ಅರಯಃ ಅರಿಗಳು ಶತ್ರುಗಳು. ಸೊ ಯಾರಿಂದ ಶತ್ರುಗಳು ಕೊಲ್ಲಲ್ಪಟ್ಟಿದ್ದಾರೋ ಅವನು. ಆದ್ದರಿಂದ ದಾರಿತಾರಿ ಅಂತ ಹೇಳುವುದರ ಮೂಲಕವಾಗಿ ಶತ್ರು ಸಂಹಾರ ಮಾಡಿದಂತಹ ಆ ರಾಮಚಂದ್ರ ದೇವರನ್ನು ಅನುಸರಿಸಿ ಹೋದರು ಅಂಥೇಳಿ. ಆ ರಾಮಚಂದ್ರ ದೇವರ ವಿಶೇಷಣಗಳನ್ನು ಇನ್ನೂ ಹೇಳ್ತಾ ಇದ್ದಾರೆ. ಆ ರಾಮಚಂದ್ರ ದೇವರು ಹೇಗಿದ್ದಾರೆ ಅಂತ ಹೇಳಿದರೆ ಅವರು ಕಾಂಚನಮಾಲಯ ಇವ ವಹ್ನಿ ಪ್ರವೇಶ ಅಧಿಗತ ಆತ್ಮಶುದ್ಧ್ಯ ಸೀತೆಯ. ಸೊ ಇಲ್ಲಿ ಆ ಸೀತಾದೇವಿ ಅವಳು ಹೇಗಿದ್ದಾಳೆ? ಕಾಂಚನಮಾಲದಂತೆ. ಕಾಂಚನಮಾಲಯ ಇವ, ಕಾಂಚನಮಾಲಯೇವ ಅಂತ ಹೇಳುವುದರ ಮೂಲಕವಾಗಿ ಕಾಂಚನಮಾಲಯ ಇವ ಅಂಥೇಳಿ. ಒಂದು ಬಂಗಾರದ ಮಾಲ, ಕಾಂಚನ ಅಂದರೆ ಬಂಗಾರ. ಸೊ ಆದ್ದರಿಂದ ಕಾಂಚನಮಾಲ ಬಂಗಾರದ ಒಂದು ಮಾಲೆ, ಬಂಗಾರದ ಹಾರ. ಅದನ್ನ ಜೊತೆಲಿ ಹೋದಂತೆ ಅಂದ್ರೆ ಸೀತೆಯ ಸಹ ಅಂದ್ರೆ ಇಲ್ಲಿ ನರದೇವ ಪುತ್ರಿಯ ಅಂತ ಪ್ರಯೋಗ ಮಾಡಿದ್ದಾರೆ ಸೀತಾದೇವಿಯನ್ನು ಹೇಳುವಾಗ. ಕಾಂಚನ ಮಾಲಯ ಇವ ವಹ್ನಿ ಪ್ರವೇಶ ಅಧಿಗತ ಆತ್ಮ ಶುದ್ಧ್ಯ ನರದೇವ ಪುತ್ರಿಯ. ನರ ಅಂದ್ರೆ ಮನುಷ್ಯರು, ನರದೇವ ಅಂದ್ರೆ ನರ ಮನುಷ್ಯ, ದೇವ ಅಂದ್ರೆ ರಾಜ, ರಾಜನಿಗೆ ನರದೇವ, ನರದೇವ ಅಂದ್ರೆ ರಾಜ ಅಂತ ಅರ್ಥ. ಪುತ್ರಿ ಅಂದ್ರೆ ಮಗಳು. ನರದೇವ ಪುತ್ರಿಯ ತೃತೀಯ ವಿಭಕ್ತಿಯಲ್ಲಿದೆ. ಸೀತಾದೇವಿಯ ಜೊತೆಲಿ, ಸೀತಾದೇವಿಯಿಂದ ಅಂತೇಳಿ, ರಾಜಪುತ್ರಿಯ ಸೀತೆಯ, ಸೀತಾದೇವಿಯಿಂದ ಕೂಡಿದವನಾದ ರಾಮಚಂದ್ರ ದೇವರನ್ನು. ಆ ಸೀತಾದೇವಿಯಿಂದ ಕೂಡಿರುವುದು ಹೇಗಿದೆ ಅಂತ ಹೇಳಿದರೆ ಕಾಂಚನಮಾಲೆಯ ಇವ, ಕಾಂಚನಮಾಲದ ಜೊತೆಲಿ ಕೂಡಿದಂತೆ ಇದೆ ಅಂಥೇಳಿ. ಏನು ಕಾಂಚನಮಾಲ ಅಂತ ಹೇಳಿದರೆ ಬಂಗಾರದ ಮಾಲೆ, ಬಂಗಾರದ ಮಾಲೆ ಇದ್ದಂತೆ. ಆ ಕಾಂಚನ ಮಾಲೆ ಹೇಗಿದೆ ಅಂತ ಹೇಳಿದರೆ, ಕಾಂಚನಸ್ಯ ಆ ಬಂಗಾರದ ಮಾಲದಂತೆ ಸೀತಾದೇವಿ ಇದ್ದಾಳೆ ಅಂದ್ರೆ ವಹ್ನಿ ಪ್ರವೇಶ. ಈ ಶಬ್ದಗಳಿದೆ ನೋಡಿ, ವಹ್ನಿ ಅದು ವನ್ಹಿನ ವಹ್ನಿನ ಅಂತ ಬಹಳ ಜನಕ್ಕೆ ಪ್ರಶ್ನೆ ಬರುತ್ತೆ. ವಹ್ನಿ ವಹತೀತಿ ವಹ್ನಿ, ಎಲ್ಲವನ್ನು ಆಹುತಿಯನ್ನು ದೇವತೆಗಳಿಗೆ ಕೊಂಡು ಹೋಗ್ತಾರೆ, ಆದ್ದರಿಂದ ವಹ್ನಿ ಅಂತ ಬೆಂಕಿ, ಅಗ್ನಿದೇವರಿಗೆ ವಹ್ನಿ ಅಂತ ಶಬ್ದ. ಅದೇ ವಿಧವಾಗಿ ಬ್ರಹ್ಮ ಅಂದ್ರೆ ಬ್ರಹ್ಮನ ಬ್ರಹ್ಮನ ಅಂತೇಳಿ, ಬ್ರಹ್ಮ ಭೂಮಿ ತತ್ವಾತ್ ಬ್ರಹ್ಮ, ಆದ್ದರಿಂದ ಬ್ರಹ್ಮ ಅಲ್ಲ ಬ್ರಹ್ಮ. ಆದರೆ ಕೆಲವು ವೇದಗಳಲ್ಲಿ ಬ್ರಹ್ಮ ಅಂತ ಬರುವುದು ಅದು ವೇದದ ಕೆಲವು ಕಾರಣಗಳಿಂದ ಸಾಮವೇದದಲ್ಲಿ ಕೆಲವು ಕಡೆ ಬರುತ್ತೆ. ಆದರೆ ಮೂಲತಃ ಶಬ್ದ ಬ್ರಹ್ಮ ಶಬ್ದ, ಹಾಗೆ ವಹ್ನಿ ಶಬ್ದ. ಆದ್ದರಿಂದ ಈ ವಹ್ನಿ ಪ್ರವೇಶ ಅಧಿಗತ ಆತ್ಮಶುದ್ಧ ಅಂತೇಳಿ. ಇಲ್ಲಿ ಬಹಳ ದಿನಕ್ಕೆ ರಾಮಚಂದ್ರ ದೇವರು ಸೀತೆಯನ್ನು ಶಂಕೆ ಮಾಡಿದ್ರ, ಯಾಕೆ ಅಗ್ನಿ ಪ್ರವೇಶ ಮಾಡಿಸಿದರು ರಾಮಚಂದ್ರ ದೇವರು ಸೀತೆಯನ್ನು ಅಂತ ಹೇಳಿದರೆ, ಅದಕ್ಕೆ ಎರಡು ಕಾರಣಗಳು. ಒಂದು, ರಾಮಚಂದ್ರ ದೇವರಿಗೆ ಯಾವ ಸಂಶಯವೂ ಇಲ್ಲ. ಹನುಮಂತ ದೇವರೇ ಹೋಗಿ ಸೀತೆ ಹೇಗಿದ್ದಳು ಅಶೋಕವನದಲ್ಲಿ ವರ್ಣನೆ ಮಾಡೆಲ್ಲ ಹೇಳಿದ್ದಾರೆ. ಆದ್ದರಿಂದ ಯಾವ ಸಂಶಯವೂ ರಾಮದೇವರಿಗೆ ಇಲ್ಲ. ಆದ್ದರಿಂದ ಲೋಕಕ್ಕೆ ಅವಳು ಪರಮಶುದ್ಧಳು ಅಂತ ಲೋಕಕ್ಕೆ ತಿಳಿಸಿಕೊಡುವುದು ಒಂದು ಉದ್ದೇಶವಾಗಿದೆ. ಎರಡನೆಯದು, ಅಲ್ಲಿ ಸೀತೆ ಪ್ರತಿಮೆ, ಸೀತಾ ಪ್ರತಿಮೆ. ಸೊ ಸೀತೆ ಸಾಕ್ಷಾತ್ತಾಗಿ ಹೋಗಿಲ್ಲ, ಅಲ್ಲಿ ಸೀತೆಯ ಪ್ರತಿಮೆ ಅಂದ್ರೆ ಅಲ್ಲಿ ಸೀತೆಯ ಒಂದು ಅಧಿಷ್ಠಾನವೂ ಇತ್ತು, ಆದ್ರೆ ಆ ಸೀತೆ ಪ್ರತಿಮೆ ಅಲ್ಲಿ ಇತ್ತು. ಆದ್ದರಿಂದ ಆ ಸೀತೆಯ ಪ್ರತಿಮೆ ಹೋಗಿ ಮತ್ತು ತನ್ನ ಸೀತೆಯನ್ನ ಬರಬೇಕು. ಆದ್ದರಿಂದ ಅಗ್ನಿದೇವರ ಹತ್ತಿರ ಹೋಗಿ ಸೀತೆ ಅಗ್ನಿದೇವರು ಇಟ್ಕೊಂಡಿರ್ತಾರೆ ಸೀತೆಯನ್ನು, ಕೈಲಾಸಕ್ಕೆ ಹೋಗಿ ರಾಮದೇವರ ಸೀತೆಯನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಅಗ್ನಿದೇವರು ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆದ್ದರಿಂದ ಅಗ್ನಿದೇವರು ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡಿರ್ತಾರೆ ಅಗ್ನಿದೇವರು ಅಂತ ಹೇಳಿ. ಆದ್ರಿಂದ ಅಗ್ನಿದೇವರು ಮತ್ತು ತಂದು ಸೀತೆಯನ್ನು ಒಪ್ಪಿಸಬೇಕು ರಾಮಚಂದ್ರದೇವರಿಗೆ. ಆದ್ದರಿಂದ ಆ ವಿಧವಾಗಿ ಆ ಅಗ್ನಿ ಪ್ರವೇಶ ಮಾಡುವುದರ ಮೂಲಕ ಆ ಕೆಲಸವೂ ನಡೆಯುತ್ತೆ. ಆದ್ದರಿಂದ ಆ ವಹ್ನಿ ಪ್ರವೇಶ ಮಾಡಿ ಪ್ರವೇಶದಿಂದ ಬೆಂಕಿಯಲ್ಲಿ ಪ್ರವೇಶ ಮಾಡುವುದರಿಂದ ಅಧಿಗತ ಆತ್ಮಶುದ್ಧಿಯ ಲೋಕಕ್ಕೆ ತನ್ನ ಆತ್ಮಶುದ್ಧಿಯನ್ನು ತಿಳಿಸಿಕೊಟ್ಟವಳಾಗಿದ್ದಾಳೆ ಸೀತಾದೇವಿ. ಆದ್ದರಿಂದ ಜನೈಹಿ ಜನರಿಂದ ಅಧಿಗತ ತಿಳಿಯಲ್ಪಟ್ಟಂತಹ ಆ ಪತಿವ್ರತಿಯ ಆ ಶುದ್ಧಿ ಅಂತದ್ದು ಅಂದ್ರೆ ಸೀತಾ ಪರಮ ಪವಿತ್ರಳು ಅಂತ ಜನಗಳಿಗೂ ಅಂದ್ರೆ ದುಷ್ಟ ಜನರಿರ್ತಾರೆ ಅವರಿಗೂ ಕೂಡ ಒಂದು ವಿಷಯವನ್ನು ತಿಳಿಸಿಕೊಡುವಂತದ್ದಾಗಿದೆ. ಆದ್ದರಿಂದ ಅಂತಹ ರಾಮಚಂದ್ರ ದೇವರು ಅಂದ್ರೆ ಸೀತೆಯನ್ನು ಅಗ್ನಿ ಪ್ರವೇಶದಿಂದ ಶುದ್ಧಿಯನ್ನು ಎಲ್ಲದಕ್ಕೂ ಪ್ರಕಟನೆ ಮಾಡಿರುವಂತಹ ಆ ಸೀತೆಯ ಜೊತೆಲಿ ವಿರಾಜಿತಂ ಅಂದ್ರೆ ಶೋಭಮಾನಂ ಅಂತೇಳಿ. ಸೊ ವಿರಾಜಿತವಾಗಿರುವಂತಹ ಅಂದ್ರೆ ಶೋಭಮಾನವಾಗಿರುವಂತಹ ಆ ರಾಮಚಂದ್ರ ದೇವರನ್ನು, ಸೀತೆಯಿಂದ ವಿರಾಜಿತನಾದ ಆ ರಾಮಚಂದ್ರ ದೇವರನ್ನು ಅನುಸರಿಸಿ ಹನುಮಂತ ದೇವರು ಅಯೋಧ್ಯೆಗೆ ಹೋಗಿದ್ದಾರೆ. ಅಂದ್ರೆ ಹೇಗೆ ಪರಮಂ ಪುಮಾಂಸಾಂ ದಾರಿ ತಾರಿಂ ಅಂತ ಹೇಳಿದೆ, ರಾವಣಾದೀನ್ ಹತ್ವ ಅಯೋಧ್ಯ ಅಭಿಮುಖಂ ಯಾಂತಂ ರಾಮಂ, ರಾವಣಾದಿಗಳ ಸಂಹಾರವನ್ನು ಮಾಡಿ ಅಯೋಧ್ಯ ಕುರಿತು ಹೋಗುತ್ತಿರುವಂತಹ ಆ ಪರಮಪುರುಷನಾದ ಸತ್ತು ಸಂಹಾರವನ್ನು ಮಾಡಿರುವಂತಹ ಬಂಗಾರದ ಮಾಲೆಯಂತೆ ಆ ಬೆಂಕಿಯಲ್ಲಿ ಪ್ರವೇಶ ಮಾಡಿ ಆತ್ಮಶುದ್ಧಿಯನ್ನು ಲೋಕಕ್ಕೆ ಪ್ರಕಟಿಸಿ ಇರುವಂತಹ ಸೀತೆ ಜೊತೆಲಿ ವಿರಾಜಿತನಾಗಿರುವಂತಹ ಪ್ರಕಾಶಿತನಾಗಿರುವಂತಹ ಆ ರಾಮಚಂದ್ರದೇವರನ್ನ ಅನುಸರಿಸಿ ಹೋಗಿದ್ದಾರೆ. ಇಲ್ಲಿ ಈ ಉಪಮೆಯ ಒಂದು ಸೌಂದರ್ಯವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಪುಟಕ್ಕೆ ಹಾಕಿದ ಬಂಗಾರ ಅಂತಾರೆ, ಬಂಗಾರವನ್ನು ಬೆಂಕಿಗೆ ಹಾಕಿದರೆ ಇನ್ನೂ ಧಗ 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 ಪ್ರಕಾಶವಾಗುತ್ತೆ, ಅದರಿಂದ ಬಂಗಾರಕ್ಕೆ ಯಾವುದೋ ಇದು ಬರೋದಿಲ್ಲ. ಹಾಗೆ ಈ ಲಕ್ಷ್ಮೀದೇವಿ ಪುಟಕ್ಕೆ ಹಾಕಿದ ಬಂಗಾರದಂತೆ ಇದ್ದಾಳೆ ಅಂತ ಹೇಳುವುದು. ಆದರೆ ಅದಕ್ಕೆ ಮುಂದೆ ಶುದ್ಧಲಿಲ್ಲ ಆಮೇಲೆ ಶುದ್ಧ ಆಗಿದ್ದಾಳೆ ಅಂತ ಹಾಗಲ್ಲವೇ ಅಲ್ಲ. ಯಾಕಂದ್ರೆ ನಿರಂತರ ಯಾವಾಗಲೂ ಶುದ್ಧಳಾಗಿರುವಂಥವಳೇ ಲಕ್ಷ್ಮೀದೇವಿ, ಅವತಾರವಾದ ಸೀತಾದೇವಿಯು. ಆದ್ದರಿಂದ ಆ ಬಂಗಾರಕ್ಕೆ ಹಾಕಿದಂತೆ ಅಂದರೆ ಅಷ್ಟು ಒಂದು ಪ್ರಕಾಶ, ಯಾವತ್ತಿರೋ ಪ್ರಕಾಶ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತೇಳಿ. ಆದ್ದರಿಂದ ಅಂತಹ ಒಂದು ಕೀರ್ತಿ ಪ್ರಕಾಶದಿಂದಲೂ ಕೂಡಿರುವಂಥವಳು ಆಗಿರುವಂತಹ ಲಕ್ಷ್ಮಿಯ ಜೊತೆಲಿ ಆ ಇರುವಂತಹ ಸೀತೆಯ ಜೊತೆಲಿ ಇರುವಂತಹ ಆ ರಾಮಚಂದ್ರ ದೇವರನ್ನು ಅನುಸರಿಸಿ ಹನುಮಂತ ದೇವರು ಅಯೋಧ್ಯಕ್ಕೆ ಅಭಿಮುಖರಾಗಿ ಅಯೋಧ್ಯೆಯನ್ನು ಕುರಿತು ಹೊರಟಿದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಸಮುಚಿತಂ ಅನ್ವಯ ಆಸೀತು, ಚೆನ್ನಾಗಿ ಅನ್ವಯ ಮಾಡುವುದು ಅನುಸರಿಸುವುದು ಅಂದ್ರೆ ಏನು, ಭಕ್ತಿ ಶ್ರದ್ಧೆಗಳಿಂದ ಆ ರಾಮಚಂದ್ರದೇವರನ್ನು ಅನುಸರಿಸಿ ಹೋಗಿದ್ದಾರೆ ಅನ್ನುವುದು ಇಪ್ಪತ್ತನೇ ಶ್ಲೋಕದಲ್ಲಿ ಬರುವಂತಹ ಅರ್ಥ. ಅದಾದ ಮೇಲೆ 21ನೇ ಶ್ಲೋಕದಲ್ಲಿ, ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಹಸ್ತಂ ಸರೋಜ ನೇತ್ರಂ ಗದರಾಜಯಾತ್ರಂ ವಪುರ್ ಜಗನ್ಮಂಗಳಂ ಏಷ ದೃಗ್ಭ್ಯಾಂ ಚಿರಾದ್ ಅಯೋಧ್ಯಾಧಿಪತೇ ಸಿಷೇವೆ ಅಂಥೇಳಿ. ಇಲ್ಲಿ ಹನುಮಂತ ದೇವರು ಅಯೋಧ್ಯ ಅಧಿಪತಿಯಾದ ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತೃಭ್ಯಾಂ ಇತಿ ಉಪಲಕ್ಷಣಂ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ನವವಿಧಾಂ ಸೇವಾಂ ಕೃತವಾನ್ ಇತಿ ಅಭಿಪ್ರಾಯಃ ಅಂಥೇಳಿ ಇಲ್ಲಿ ದೃಷ್ಟಿಯಿಂದ ಸೇವೆ ಮಾಡಿದರು ಅಂತ ಹೇಳಿದರೆ ದೃಷ್ಟಿಯಿಂದ ಮಾತ್ರ ಅಲ್ಲ, ಎಲ್ಲ ವಿಧವಾದ ಸೇವೆಯನ್ನು ಮಾಡಿದ್ದಾರೆ ಅಂತೇಳಿ. ಯಾರು ಯಾರ ಸೇವೆಯನ್ನು ಹೇಗೆ ಮಾಡಿದ್ದಾರೆ? ಹನುಮಂತ ದೇವರು ರಾಮನ ಸೇವೆ, ಆ ರಾಮಚಂದ್ರ ದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ಯಾಮಂ ಶ್ಯಾಮಳ ವರ್ಣನಾದಂತಹ ಆ ಶ್ಯಾಮವರ್ಣದಲ್ಲಿ ಇರುವಂತಹ ಹನುಮಂತ ರಾಮಚಂದ್ರ ದೇವರನ್ನು ಹನುಮಂತ ದೇವರು ಸೇವೆ ಮಾಡಿದ್ದಾರೆ. ಭಗವಂತನನ್ನು ಶ್ಯಾಮವರ್ಣ ನೀಲವರ್ಣದಲ್ಲಿ ಹೋಲಿಸುವುದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ನಾವು ನೋಡಲಿ ಯಾವುದ್ಯಾವುದು ಅನಂತವಾದ ವಸ್ತುಗಳಿದೋ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಗೊತ್ತಾದಂತಹ ವಸ್ತುಗಳು, ಅವು ಒಂದು ಶ್ಯಾಮಳ ಬಣ್ಣದಲ್ಲಿ ನೀಲಬಣ್ಣ ಆಕಾಶ ನೀಲಬಣ್ಣದಲ್ಲಿರುತ್ತೆ, ಅನಂತವಾಗಿರುವಂಥದ್ದು. ಸಮುದ್ರ ಅದು ಅನಂತವಲ್ಲ, ಅದು ಕೂಡ ದೊಡ್ಡದಾಗಿ ಇರುವಂಥದ್ದು, ಅನಂತದಂತೆ ಇರುವಂಥದ್ದು. ಆ ಸಮುದ್ರ ಕೂಡ ನೀಲಬಣ್ಣದಲ್ಲಿರ, ಹೀಗೆ ಸಮುದ್ರದಂತೆ ಮೇಘಗಳಂತೆ ಆಕಾಶದಂತೆ ಹೀಗೆ ಭಗವಂತ ಶ್ಯಾಮಳ ವರ್ಣದಲ್ಲಿ ಇರುವಂತಹ ಅನಂತನಾದ ಪರಮಾತ್ಮ ಅವನು ಶ್ಯಾಮಳ ವರ್ಣದಲ್ಲಿದ್ದಾನೆ. ಸ್ಮಿತಾಸ್ಯ ಆಸ್ಯ ಅಂದ್ರೆ ಮುಖ, ಸ್ಮಿತ ಅಂದ್ರೆ ಮಂದಹಾಸ, ಮಂದಹಾಸ ಬೀರುವಂತಹ ಮುಖ ಇರುವ ರಾಮಚಂದ್ರ ದೇವರನ್ನು. ಸೊ ಸ್ಮಿತಾಸ್ಯಂ ಸ್ಮಿತವದನಂ, ಮಂದ ಸ್ಮಿತದಿಂದ ಮಂದಹಾಸದಿಂದ ಕೂಡಿರುವ ರಾಮಚಂದ್ರ ದೇವರು ಅವರು ಇನ್ನು ಹೇಗಿದ್ದಾರೆ? ಪೃಥು ದೀರ್ಘ ಹಸ್ತಂ, ಪೃಥು ಅಂದ್ರೆ ದೊಡ್ಡ ಅಂದ್ರೆ ಆದಾನುಬಾಹುಗಳು ಅಂದ್ರೆ ದೊಡ್ಡ ಕೈಗಳು, ಸೊ ಆದಾನುಬಾಹುಗಳಾಗಿದ್ದಾರೆ. ಆದ್ದರಿಂದ ದೊಡ್ಡದಾಗಿರುವಂತಹ ಸ್ಥೂಲವಾಗಿರುವಂತಹ ವಿಶಾಲವಾಗಿರುವಂತಹ ಬಾಹುಗಳು ಉಳ್ಳವರಾಗಿದ್ದಾರೆ, ಶಕ್ತಿಯಿಂದ ಕೂಡಿರುವುದು ತುಂಬಿರುವಂತಹ ಕೈಗಳು, ಅಂತಹ ಕೈಗಳಿಂದ ಸುಂದರವಾದ ಹಸ್ತಗಳಿಂದ ಕೂಡಿರುವ ಆ ಪರಮಾತ್ಮನನ್ನು ಸೇವೆ ಮಾಡಿದ್ದಾರೆ. ಆ ಪರಮಾತ್ಮ ಇನ್ನು ಹೇಗಿದ್ದಾನೆ? ಸರೋಜ ನೇತ್ರಂ ಪದ್ಮಾಕ್ಷಂ ಅಂತೇಳಿ, ಸರೋಜಗಳು ಅಂದ್ರೆ ಸರೋಜ ಅಂದ್ರೆ ಸರಸ್ಸಿನಲ್ಲಿ ಉದಯಿಸುವ ಹುಟ್ಟಿರುವುದು ಕಮಲಗಳು, ಕಮಲ ನೇತ್ರ ಅಂತೇಳಿ. ಏನು ಕಮಲಗಳನ್ನು ಅಂತೆ ಕಣ್ಣುಳ್ಳವನು ಅಂತ ದೇವರನ್ನು ವರ್ಣನೆ ಮಾಡುವುದರಲ್ಲಿ ಒಂದು ವಿಶೇಷ ಇದೆ. ಏನಂತ ಹೇಳಿದರೆ, ಏನು ಕಮಲದಂತೆ ಕಣ್ಣುಗಳಿದೆ ಅಂತ ಹೇಳಿದರೆ, ಕಮಲದ ಲಕ್ಷಣ ಏನು ಅಂದ್ರೆ ಕಮಲದ ಪುಷ್ಪ ಆಗಲಿ ಇಲ್ಲ ಕಮಲ ಪತ್ರಗಳಾಗಲಿ ನೀರಿನಲ್ಲಿರುವಾಗ ನೀರಲ್ಲೇ ಮುಳುಗಿರುತ್ತೆ, ಆದರೆ ನೀರು ಅದಕ್ಕೆ ಅಂಟುವುದಿಲ್ಲ. ಹಾಗೆ ಪರಮಾತ್ಮ ಅವನು ನಿರ್ಲಿಪ್ತ, ಈ ಅಂದ್ರೆ ಯಾವುದು ಅವನಿಗೆ ಹತ್ತುವುದಿಲ್ಲ, ಅವನು ಈ ಪ್ರಪಂಚದಲ್ಲೇ ಇರ್ತಾನೆ, ಎಲ್ಲವೂ ಮಾಡ್ತಾನೆ, ಎಲ್ಲರ ಒಳಗೆ ಇದ್ದಾನೆ, ಎಲ್ಲರಿಗೆ ಏನೇನು ಪೀಡೆಗಳಾದ್ರೂ ಅವನಿಗೇನು ಪೀಡೆ ಆಗೋದಿಲ್ಲ, ಅವನಿಗೆ ಏನು ಹತ್ತೋದಿಲ್ಲ, ಅವನು ನಿರ್ಲಿಪ್ತ, ಯಾವ ಲೇಪವೂ ಇಲ್ಲದವನು, ಅನ್ಟೈಂಟೆಡ್ ಅಂತೀವಿ ನೋಡ್ರಿ. ಆದ್ದರಿಂದ ಆ ಲೇಪವಿಲ್ಲದವನು, ಹೇಗೆ ಕಮಲಗಳಿಗೆ ಲೇಪವಿಲ್ಲವೋ ಹಾಗೆ ಅವನಿಗೆ ಯಾವ ಲೇಪವೂ ಇಲ್ಲ, ದೋಷಗಳು ಹತ್ತುವುದಿಲ್ಲ. ಆದ್ದರಿಂದ ಸರೋಜ ನೇತ್ರ ಅಂದ್ರೆ ಅವನು ಕಣ್ಣುಗಳು ಹಾಗಿದ್ದಾನೆ, ಅವನ ದೃಷ್ಟಿ ಅವನ ಕೋಣ ಹೇಗಿರುತ್ತೆ ಅಂದ್ರೆ ಅವನ ದೃಷ್ಟಿಕೋಣವೇ ಯಾವುದರ ಮೇಲೇನು ಅವನಿಗೆ ಅಭಿಮಾನಗಳು ಹತ್ತುಕೊಂಡಿರುವುದು ಅನ್ನೋದಿಲ್ಲ, ಎಲ್ಲದಕ್ಕೆ ನಿರ್ಲಿಪ್ತನಾಗಿರ್ತಾನೆ. ಅದನ್ನು ತಿಳಿಸುವಂತ ಸುಂದರವಾದ ಕಣ್ಣುಗಳು, ಅಫ್ಕೋರ್ಸ್ ಕಮಲದಂತೆ ಸುಂದರವಾದ ನೇತ್ರಗಳು ಉಳ್ಳವನನ್ನು ಸ್ಥೂಲವಾದ ಅರ್ಥ, ಅಂತಹ ಪರಮಾತ್ಮನನ್ನು ಸೇವೆ ಮಾಡಿದ್ದಾರೆ. ಗಜರಾಜ ಯಾತ್ರಂ ಅಂತ ಹೇಳಿ, ಗಜ ಅಂದ್ರೆ ಆನೆ, ಗಜರಾಜ ಯಾತ್ರ ಅಂತ ಹೇಳಿದ್ರೆ ಯಾತ್ರ ಅಂದ್ರೆ ಹಾಗೆ ಹೋಗುವುದು, ಗಮನ ಮಾಡುವುದು ಅಂದ್ರೆ ಸಿಂಹ ಇದು ಆನೆ ಇದೆ ನೋಡಿ, ಆನೆ ಬಹಳ ಗಂಭೀರವಾದ ನಡತೆ ಅಂತೇಳಿ. ಏನು ಯಾವಾಗಲೂ ಒಂದು ಗಂಭೀರವಾಗಿ ಒಬ್ಬರು ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಗಜಗಮನ ಹೆಂಗಸರನ್ನು ಹೇಳುವಾಗಲಿ ಗಂಡಸರನ್ನು ಹೇಳುವಾಗಲಿ ಹಾಗೆ ವರ್ಣನೆ ಮಾಡ್ತಾ ಇದೆ. ಗಜರಾಜ ಯಾತ್ರ ಅಂತ ಹೇಳಿದ್ರೆ ಗಜರಾಜ ಗತಿ ಸಮಾನ ಗಮನಂ ಅಂತೇಳಿ, ಅಂದರೆ ಆನೆ ದೊಡ್ಡ ಗಂಭೀರವಾದ ಆನೆ ಹೇಗೆ ಗಂಭೀರವಾಗಿ ನಡ್ಕೊಂಡು ಹೋಗುತ್ತೋ ಅಂತಹ ಗಂಭೀರವಾದ ನಡತೆ ಇರುವವನು ದ ಗೇಟ್ ಆಫ್ ಎ ಕಿಂಗ್ ಆಫ್ ಎಲಿಫೆಂಟ್ಸ್ ಅಂತೇಳಿ. ಏನು ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಗಂಭೀರವಾದ ಆನೆ ನಡೆದು ಹೋಗುವಾಗ ಯಾವುದೋ ಒಂದು ನಾಯಿಗಳೇನೋ ಬೊಗಳತ್ತೆ ಏನು ಮಾಡಿದ್ರು ಅದಕ್ಕೆ ಏನು ಇಟ್ ಡಸಂಟ್ ಕೇರ್. ಆದ್ದರಿಂದ ಯಾವ ಯಾವ ದೊಡ್ಡ ದೊಡ್ಡ ದುಷ್ಟಶಕ್ತಿಗಳು ಇದ್ರು ಕೂಡ ಯಾರಾದ್ರೂ ಕೂಗ್ತಾ ಇದ್ರು ಏನು ಮಾಡ್ತಾ ಇದ್ರು ಅವೆಲ್ಲ ಚಿಕ್ಕುಳಿದ್ದಂತೆ. ಇನ್ ಕೇಸ್ ಆಫ್ ಪರಮಾತ್ಮ ಸುತ್ತಮುತ್ತ ಇರುವಂತಹ ಯಾವುದು ಪರಮಾತ್ಮನಿಗೆ ತೊಂದರೆ ಕೊಡುವ ಸಾಮರ್ಥ್ಯವಿಲ್ಲ. ಆದ್ದರಿಂದ ಅದಕ್ಕೆ ಒಳಗಾಗುವುದಿಲ್ಲ, ಅದು ಅಲ್ಲಾಡಿಸುವುದಿಲ್ಲ, ಯಾವುದಕ್ಕೂ ಅಲ್ಲಾಡಿಸುವಿಕೆ ಅನ್ನುವುದು ಇಲ್ಲದಂತೆ ಗಂಭೀರವಾಗಿ ನಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಹಾಗೆ ವರ್ಣನೆ ಮಾಡಿ ಹೇಳ್ತಾರೆ ಗಜರಾಜ ಯಾತ್ರಂ ಅಂತೇಳಿ. ಜಗನ್ಮಂಗಳಂ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವನು. ದರ್ಶನ ಶ್ರವಣ ಮನನೈಹಿ ಜಗನ್ಮಂಗಳ ಪ್ರದಂ ಅಂತೇಳಿ, ಅಂದ್ರೆ ಭಗವಂತನನ್ನು ನೋಡುವುದು, ಭಗವಂತನ ಕಥೆಗಳನ್ನು ಕೇಳುವುದು, ಅವನ ವಿಷಯಗಳನ್ನು ಮನನ ಮಾಡುವುದು, ಯಾರ್ಯಾರು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡ್ತಾನೆ. ಜಗತ್ತಿಗೆ ಮಂಗಳ ಅಂದ್ರೆ ಮತ್ತೆ ಕೆಟ್ಟವರಿಗೂ ಮಂಗಳ ಮಾಡ್ತಾನೆ ಅಂದ್ರೆ ಕೆಟ್ಟವರು ದರ್ಶನ ಶ್ರವಣ ಮನನಗಳು ಮಾಡುವುದಿಲ್ಲ, ಆದ್ದರಿಂದ ಅವರಿಗೆ ಮಾಡುವುದಿಲ್ಲ. ಯಾರು ಯಾರು ಭಗವಂತನ ದರ್ಶನ ಶ್ರವಣ ಮನನಗಳನ್ನು ಮಾಡ್ತಾರೋ ಅಂಥವರೆಲ್ಲರನ್ನು ಕೂಡ ಜಗತ್ತಿನಲ್ಲಿರುವವರಿಗೆ ಯಾವ ಪಾರಪಕ್ಷ ಇಲ್ಲದೆ ಯಾವ ಪಕ್ಷಪಾತ ದೋಷವೂ ಇಲ್ಲದೆ ಭಗವಂತ ಅವರೆಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಜಗನ್ಮಂಗಳಂ ಅಂತೇಳಿ ಅಯೋಧ್ಯಾಧಿಪತೇ ವಪುಹು ಚಿರಾತ್ ದೃಗ್ಭ್ಯಾಂ ಸಿಷೇವಿಯನ್. ಅಯೋಧ್ಯ ಅಧಿಪತೇ, ಅಯೋಧ್ಯಕ್ಕೆ ಅಧಿಪತಿಯಾಗಿ ಅಯೋಧ್ಯ ನಗರಕ್ಕೆ ಪಟ್ಟಾಭಿಷೇಕವನ್ನು ಮಾಡಿಕೊಂಡಿದ್ದಾನೆ ರಾಮಚಂದ್ರರು, ಪಟ್ಟಾಭಿಷಿಕ್ತನಾದಂತಹ ಆ ರಾಮಚಂದ್ರ ದೇವರನ್ನು ವಪುಹು ಅಂತ ಹೇಳುವುದರ ಮೂಲಕವಾಗಿ ಆ ರೂಪವುಳ್ಳವನು ಅಂದ್ರೆ ಅಯೋಧ್ಯ ರಾಜನಾಗಿ ವಿರಾಜಮಾನನಾಗಿರುವ ಆ ರಾಮಚಂದ್ರ ದೇವರನ್ನು ಚಿರಾತ್ ಅಂದ್ರೆ ಬಹುಕಾಲ, ಚಿರಾತ್ ಅಂದ್ರೆ ತುಂಬಾ ಸಮಯ, ದೃಗ್ಭ್ಯಾಮ್ ದೃಷ್ಟಿಗಳಿಂದಲೇ ಸೇವೆ ಮಾಡಿದರು. ದೃಷ್ಟಿಗಳಿಂದಲೇ ಅನ್ನುವುದು ಉಪಲಕ್ಷಣ ಅಂತ, ಅಂದ್ರೆ ನೋಡಿ ಸೇವೆ ಮಾಡುವುದು, ನೋಡಿ ಸೇವೆ ಮಾಡುವುದು, ನೋಟಗಳಿಂದ ಸೇವೆ ಮಾಡುವುದು. ನೋಟಗಳಿಂದ ಅಂದ್ರೆ ಎಲ್ಲ ವಿಧವಾಗಿಯೂ, ನೋಟಗಳಿಂದ ಮಾತ್ರ ಅಂತಲ್ಲ, ನೋಟಗಳಿಂದಲೇ ಅಂದ್ರೆ ನೋಡುವುದರಲ್ಲಿಂದ ಗೊತ್ತಾಗಿಬಿಡತ್ತೆ ಅಷ್ಟು ಸೇವೆ ಮಾಡಬೇಕನ್ನುವ ಉತ್ಸಾಹ ಅಷ್ಟಿದೆ ಹನುಮಂತ ದೇವರಿಗೆ. ಎಲ್ಲ ವಿಧವಾದ ನವವಿಧ ಭಕ್ತಿಗಳಿಂದಲೂ ಸೇವಿಸಿದ್ದಾರೆ ಆ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಅಂತ ಹೇಳುವಾಗ ಆ ನವವಿಧ ಭಕ್ತಿಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂಥೇಳಿ ನವವಿಧ ಭಕ್ತಿಗಳಿಂದಲೂ ಹನುಮಂತ ದೇವರು ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ. ಆ ನವವಿಧ ಭಕ್ತಿಗಳನ್ನು ಹೇಳುವಾಗ ಒಂದೊಂದಕ್ಕೂ ಒಬ್ಬೊಬ್ಬರು ವಿಶೇಷವಾಗಿ ಸ್ಮರಣೆಗೆ ಬರುವುದನ್ನು ಒಂದು ಹೇಳ್ತಾರೆ. ಶ್ರೀ ವಿಷ್ಣೋ ಶ್ರವಣೇ ಪರೀಕ್ಷಿತ ಭವತ್ ವೈಯಾಸಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ವಜನೆ ಲಕ್ಷ್ಮೀ ಪುತು ಪೂಜನೆ ಅಕ್ರೂರಸ್ತ್ವಭಿವಂದನೆ ಕಪಿಪತಿ ದಾಸ್ಯೇ ಚ ಸಖೇಜ್ಜುನ ಸರ್ವಸ್ಯಾತ್ಮ ನಿವೇದನೆ ಬಲಿರಭೂತ್ ಕೈವಲ್ಯ ಮೇಷಾಂ ಫಲಂ ಅಂಥೇಳಿ ಒಂದು ವಿಚಾರವು ಬರುತ್ತೆ. ಒಂದೊಂದು ಭಕ್ತಿಗೆ ಒಬ್ಬೊಬ್ಬರ ಸ್ಮರಣೆ ಬರುತ್ತೆ. ಶ್ರವಣ ಅಂತ ಹೇಳಿದಾಗ ಪರೀಕ್ಷಿತ್ ಮಹಾರಾಜು ಶ್ರವಣದಿಂದ ಮುಕ್ತಿಯನ್ನು ಪಡೆದ, ಆ ಪರೀಕ್ಷಿತ್ಗೆ ಆ ಶ್ರವಣ ಮಾಡಲಿಕ್ಕೆ ಅನುಕೂಲ ಮಾಡಿದಂತಹ ವ್ಯಾಸರ ಪುತ್ರ ಆದಂತಹ ಶುಕಾಚಾರ್ಯರು ಅವರು ಕೀರ್ತನೆಯನ್ನು ಮಾಡಿದ್ದಾರೆ. ಪ್ರಹ್ಲಾದರು ಅವರು ಸ್ಮರಣೆಯಿಂದ ಆ ಪಾದಸೇವನ ಮಾಡುವುದ ಅಂಗಿ ಸೇವನ ಅಂಗಿಗಳು ಅಂದ್ರೆ ಪಾದಗಳ ಸೇವನೆ ಮಾಡುವುದರ ಮೂಲಕವಾಗಿ ಹನುಮಂತ ದೇವರು ಲಕ್ಷ್ಮಿ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮಿ, ಅಂಗ್ರಿಗಳ ಸೇವೆಯನ್ನು ಮಾಡಿದವಳು ಲಕ್ಷ್ಮೀ ದೇವಿ. ಅರ್ಚನೆಯನ್ನು ಮಾಡುವಾಗ ಲಕ್ಷ್ಮೀ ಪೃಥು ಪೂಜನೆ ಅಂತೇಳಿ, ಪೃಥು ಅಂದ್ರೆ ಪ್ರಥಮಾಚಾರಾಜ ಪೂಜೆ ಅರ್ಚನೆ, ಅದನ್ನು ಪ್ರಥಮಾರಾಜ ಮಾಡಿದ. ಅಕ್ರೂರಸ್ತು ಅಭಿವಂದನೆ ಅಂತೇಳಿದಾಗ ಅಕ್ರೂರ ಭಗವಂತನಿಗೆ ಅಭಿವಂದನೆ. ಯಾಕೆ ಅಕ್ರೂರನನ್ನು ಅಭಿವಂದನಕ್ಕೆ ವಂದನ ನಮಸ್ಕಾರ ಮಾಡುವುದರಲ್ಲೇ ಏನಿದೆ ರೀ ದೊಡ್ಡದು ಅಂತ ಅನಿಸುತ್ತೆ. ಆದರೆ ಕಂಸ ಅಕ್ರೂರನನ್ನು ಕೃಷ್ಣನ ಕರ್ಕೊಂಡು ಬಾ ಅಂತ ಕಳಿಸಿದಾಗ ಅಲ್ಲಿ ವ್ರಜಕ್ಕೆ ಬರ್ತಾನೆ. ಅಲ್ಲಿ ಭಗವಂತನ ಪಾದ ಚಿಹ್ನೆಗಳನ್ನು ನೋಡುವ ಬರುವಾಗಲೇ ಆ ಪರಮಾತ್ಮನ ಚಿಹ್ನೆಗಳನ್ನು ದಾರಿಯಲ್ಲಿ ನೋಡಿದಾಗ ಅಯ್ಯೋ ದೇವ್ರ ಚಿಹ್ನೆಗಳು ಪಾದಗಳಿದೆ ಅಂತೇಳಿ ಅದಕ್ಕೆ ನಮಸ್ಕಾರ ಮಾಡ್ಬೇಕಂದ್ರೆ ಅದರಲ್ಲಿ ಹೊರಳ್ತಾನೆ, ಆ ಮಣ್ಣಿನಲ್ಲಿಯೇ ಹೊರಳ್ತಾನೆ ಆ ಭಗವಂತನ ಪಾದ ರೇಣುಗಳು ತನ್ನ ಮೈಗೆ ತಾಕಲಿ ಅಂಥೇಳಿ ಅಷ್ಟು ಒಂದು ನಮಸ್ಕಾರ. ಅದೇ ವಿಧವಾಗಿ ತಾನು ಮತ್ತು ಕೃಷ್ಣನ ಕರ್ಕೊಂಡು ಬರುವಾಗ ಆ ಕೃಷ್ಣನನ್ನು ರಥದಲ್ಲಿ ನೋಡ್ತಾನೆ, ನಾನು ಆ ಕಾರ್ಯ ಸಂಧ್ಯಾವಂದನಾದಿಗಳು ಮಾಡ್ಬೇಕಂತೇಳಿ ನದಿಗೆ ಅಲ್ಲಿ ನದಿಗೆ ಹೋದಾಗ ಆ ನದಿಯ ನೀರಿನಲ್ಲಿ ಕೂಡ ಕೃಷ್ಣ ದರ್ಶನವನ್ನು ಕೊಡ್ತಾನೆ, ಅಲ್ಲಿ ನಮಸ್ಕಾರ ಮಾಡಿ, ಹೀಗೆ ಎಲ್ಲೆಲ್ಲಿ ಕೃಷ್ಣನ ರೂಪಗಳು ತನಗೆ ಗೋಚರವಾಗುತ್ತೆ ಅಲ್ಲೆಲ್ಲ ನಮಸ್ಕಾರವನ್ನು ಮಾಡುವಂತಹ ಕಾರಣದಿಂದ ಅಕ್ರೂರನನ್ನು ಆ ಅಭಿವಂದನದಲ್ಲಿ ಸ್ಮರಣೆ ಮಾಡ್ತಾರೆ. ಕಪಿಪತಿ ದಾಸಿ ಅಂದ್ರೆ ಕಪಿವಾದ ಹನುಮಂತ ದೇವರು ದಾಸ್ಯ ವೃತ್ತಿಯನ್ನು ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಸೊ ದಾಸ್ಯಕ್ಕೆ ಹನುಮಂತ ದೇವರ ಸ್ಮರಣೆ, ಸೊ ಸಖ್ಯೇ ಅರ್ಜುನ ಅಂಥೇಳಿ ಸಖ್ಯಕ್ಕೆ ಅರ್ಜುನನ ಸ್ಮರಣೆಯನ್ನು, ಸೊ ಅರ್ಜುನ ಸಖ್ಯದ ಮೂಲಕವಾಗಿ ಭಗವಂತನನ್ನು ಒಲಿಸಿದ್ದಾನೆ. ಸರ್ವಸ್ಯ ಆತ್ಮ ನಿವೇದನೆ ಬಲಿಹಿ ಅಭೂತ್ ಅಂಥೇಳಿ ಆತ್ಮ ನಿವೇದನ, ಆತ್ಮನಿ ವೇದನ ಆತ್ಮ ನಿವೇದನ, ಸೊ ತನ್ನನ್ನು ತಾನು ನಿವೇದನ ಮಾಡಿಕೊಳ್ಳುವುದು ಇಲ್ಲ ಆತ್ಮನಿ ತನ್ನಲ್ಲಿ ಭಗವಂತನ ತಿಳಿಯುವುದು. ಸೊ ಆತ್ಮ ನಿವೇದನ ತನ್ನನ್ನು ತಾನೇ ಸಮರ್ಪಣೆ ಮಾಡಿದ್ದಾನಾದ್ದರಿಂದ ಬಲಿಚಕ್ರವರ್ತಿ ಈ ವಿಧವಾಗಿ ಕೈವಲ್ಯವನ್ನು ಇವರೆಲ್ಲರೂ ಪಡೆದಿದ್ದಾರೆ. ಅಫ್ಕೋರ್ಸ್ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಸೊ ಆದ್ದರಿಂದ ಇವರ ಒಂದು ಸ್ಮರಣೆ ನಮಗೆ ಬರುತ್ತೆ ಈ ನವವಿಧ ಭಕ್ತಿಯನ್ನು ನೋಡಿದಾಗ ಅಂತೇಳಿ ಒಂದು ವಿಶೇಷವಾದ ಒಂದು ವಚನವೂ ಬರುತ್ತೆ. ಸೊ ಈ ವಿಧವಾಗಿ ಇಲ್ಲಿ ಶ್ಯಾಮಂ ಸ್ಮಿತಾಸ್ಯಂ ಅನ್ನುವುದರಲ್ಲಿ ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುಹು ಜಗದ್ ಮಂಗಳಂ ಏಷ ಅಂದ್ರೆ ಈ ಹನುಮಂತ ದೇವರು, ಏಷ ಇವರು, ಇವರು ಅಂದ್ರೆ ಈ ಹನುಮಂತ ದೇವರು ದೃಗ್ಭ್ಯಾಂ ದೃಷ್ಟಿಗಳಿಂದ ಅಂದ್ರೆ ಎಲ್ಲ ವಿಧವಾದ ಭಕ್ತಿಯ ರೂಪಗಳಿಂದಲೂ ಕೂಡ ಚಿರಕಾಲ ಅಯೋಧ್ಯ ಅಧಿಪತೇಹೇ, ಅಯೋಧ್ಯ ಅಧಿಪತಿಯಾದಂತಹ ಆ ರಾಮಚಂದ್ರ ದೇವರನ್ನ ಒಪ್ಪನು. ಸೊ ಅಯೋಧ್ಯಾಧಿಪತೇಹೇ ಅನ್ನೋದು ಷಷ್ಠಿ ವಿಭಕ್ತಿಯಲ್ಲಿದೆ. ಒಪ್ಪುಹು ಅನ್ನುವುದು ಅಯೋಧ್ಯಾಧಿಪತೇಹೇ ಒಪ್ಪುಹು, ಅಯೋಧ್ಯ ಅಧಿಪತಿಯಾದ ಆ ರಾಮಚಂದ್ರ ದೇವರ ರೂಪ. ಆ ಒಪ್ಪು ಅಂದ್ರೆ ಆ ರೂಪವನ್ನು, ಅಂದ್ರೆ ರಾಮಚಂದ್ರ ರೂಪವನ್ನು ಚಿರಕಾಲ ಸೇವೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ಒಪ್ಪುಹು ಅನ್ನುವುದು ದ್ವಿತೀಯ ವಿಭಕ್ತಿಯಲ್ಲಿ ಇದನ್ನ ಇರುವ ಶಬ್ದ ಅಂತ ನಾವು ತಗೋಬೇಕು. ಸೊ ಶ್ಯಾಮ್, ಶ್ಯಾಮಲ ವರ್ಣಂ, ಸೊ ಈ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಶ್ಲೋಕ 22ನೇ ಶ್ಲೋಕ ಸ್ವಲ್ಪ ನೋಡ್ಬಿಟ್ಟು ವಿಚಾರಗಳ ವಿಷಯವನ್ನು ಜಾಸ್ತಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅದು ಎಷ್ಟಾಗುತ್ತೆ ಅಷ್ಟಿವತ್ತು ನೋಡೋಣ. ರಾಜ್ಯಾಭಿಷೇಕೇ ಅವಸಿತೇತ್ರ ಸೀತಾ ಪ್ರೇಷ್ಠಾಯ ನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ ಅಂತ ಹೇಳಿ ಇಲ್ಲಿ ಈ ಶ್ಲೋಕದಲ್ಲಿ ರಾಜ್ಯ ಅಭಿಷೇಕೆ, ಸೀತಾ ರಾಜ್ಯಾಭಿಷೇಕೆ ಅಂದ್ರೆ ಈ ರಾಜ್ಯ ಅಭಿಷೇಕ ಸಮಯದಲ್ಲಿ ಅವಸಿತೆ ಅಂದ್ರೆ ಸಮಾಪ್ತೆ, ಅದು ಅವಸಾನಗೊಂಡಿದೆ ಅಂದ್ರೆ ರಾಜ್ಯಾಭಿಷೇಕವಾಯಿತು, ಎಲ್ಲ ಚೆನ್ನಾಗಿ ನಡೀತು, ಎಲ್ಲ ಆಗಿ ಎಲ್ಲರೂ ಸೆಟಲ್ ಆಗ್ತಾರೆ. ಸೆಟಲ್ ಆದಾಗ ಆ ಅಭಿಷೇಕ ಕೊನೆಗೊಂಡ ಮೇಲೆ ಸೀತಾದೇವಿ ಆ ಮಣಿಮಂಜುಮಾಲಾ ವ್ಯಾಜೇನ ಅಂತೇಳಿ ಅಂದ್ರೆ ಮಣಿಮಯವಾದಂತಹ ರಮಣೀಯವಾದಂತಹ ಒಂದು ಮಾಲೆಯನ್ನು ಅದನ್ನು ಯಾರಿಗೆ ಕೊಡಬೇಕು ಅಂತ ಕೇಳ್ತಾಳೆ ರಾಮಚಂದ್ರ. ರಾಮಚಂದ್ರ ದೇವರು ಯಾರು ನಮ್ಮ ಸೇವೆಯನ್ನು ಚೆನ್ನಾಗಿ ಮಾಡಿದ್ದಾರಂತ ನಿನಗನ್ಸುತ್ತೋ ಅವರಿಗೆ ಕೊಡು ಅಂತ ರಾಮಚಂದ್ರ ದೇವರು ಹೇಳ್ತಾರೆ. ಅದು ಹೇಳಿದಾಗ ಸೀತಾದೇವಿ ಆ ಮಾಲೆಯನ್ನು ಹನುಮಂತ ದೇವರಿಗೆ ಕೊಡ್ತಾಳೆ. ಆದ್ದರಿಂದ ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಈ ವಿಷಯದಲ್ಲಿ ಬಹಳ ಕಡೆ ಪ್ರಚಾರವಾಗಿರುವ ತಪ್ಪು ತಿಳುವಳಿಕೆ ಹೊಂದಿದೆ, ಅದನ್ನು ನಾನು ವಿಸ್ತಾರ ಮಾಡ್ತೀನಿ. ಸೊ ಆದ್ರೆ ಇದು ಏನು ಮೊದಲು ಈ ಶ್ಲೋಕ ಏನು ಹೇಳ್ತಾ ಇದ್ದ ಅಂತ ನೋಡೋಣ ಇಲ್ಲಿ. ಸೊ ಈ ವಿಧವಾಗಿ ರಾಜ್ಯ ಅಭಿಷೇಕ ಕೊನೆಗೊಂಡ ಆದ ಮೇಲೆ ಆ ಅಭಿಷೇಕದ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಅತ್ರ ಅಂದ್ರೆ ಹನುಮತಿ ಹನುಮಂತ ಈ ಹನುಮಂತ ದೇವರಲ್ಲಿ ದೀರ್ಘಾಂ ಅಂದ್ರೆ ದೀರ್ಘವಾದ ಅವಿಚ್ಛಿನ್ನವಾದ ಎಲ್ಲ ಕಾಲದಲ್ಲಿ ಇರುವಂತಹ ಕರುಣಾಂ ಬಬಂಧ ಕರುಣೆಯನ್ನು ತೋರಿಸಿದ. ಸೊ ಏನು ಪರಮಾತ್ಮ ಕರುಣೆಯನ್ನು ತೋರಿಸಿದ ಏನು ಅಂತ ಹೇಳಿದ್ರೆ ಈ ಸೀತೆಯನ್ನು ಹೇಳ್ತಾರೆ ಆ ಸೀತಾದೇವಿಗೆ ತಾಂ ಮಾಲಾಂ ನಹ ಅಸ್ಮಾನ್ ಭಜತಾಂ ಪ್ರೇಷ್ಠಾಯ ದಿಶಾ ಇತಿ ರಾಮಸ್ಯ ವಾಣ್ಯ ಕರುಣಾಂಬಬಂಧ. ರಾಮಚಂದ್ರದೇವರ ಒಂದು ವಾಣಿ ಮಾತಿನಿಂದ, ಏನು ಮಾತು, ರಾಮಚಂದ್ರದೇವರು ಮಾತನ್ನು ಹೇಳಿದರು, ಆ ಮಾತಿನಿಂದ ಆ ಕರುಣೆಯನ್ನು ತೋರಿಸಿದರು. ಏನ ಮಾತು ಅಂತ ಹೇಳಿದರೆ ಆ ಮಾಲೆಯನ್ನು ತಾಂ ಅಂದ್ರೆ ಅದನ್ನು ಆ ಮಾಲೆಯನ್ನು ನಹ ಅಂದ್ರೆ ಅಸ್ಮಾನ್ ನಮ್ಮನ್ನು ಭಜತ ಅಂದ್ರೆ ರಾಮಚಂದ್ರದೇವರು ಸೀತೆಯನ್ನು ಸೀತೆಗೆ ಹೇಳುವ ಮಾತು. ಸೊ ನಹ ಅಸ್ಮಾನ್ ಭಜತಾಂ ಅಂದ್ರೆ ಸೇವೆ ಮಾಡುವರಲ್ಲಿ ಅವರ ಮಧ್ಯದಲ್ಲಿ ಭಜತಾಂ ಭಜಿಸುವವರ ಮಧ್ಯದಲ್ಲಿ ಅವರೆಲ್ಲರ ವಿಷಯದಲ್ಲಿಯೂ ಪ್ರೇಷ್ಠಾಯ ಪ್ರಇಷ್ಠಾಯ ಪ್ರಕರ್ಷಣ ಚೆನ್ನಾಗಿ ಇಷ್ಟ ಅತಿಪ್ರಿಯನಾದವನಿಗೆ ಪ್ರಇಷ್ಠಾಯ ಪ್ರೇಷ್ಠಾಯ ಅತಿಪ್ರಿಯನಾದವನಿಗೆ ದಿಶಾ ಪ್ರಯಚ್ಛ ಕೊಡು ದಿಶಾ ಅಂದ್ರೆ ಕೊಡು ಪ್ರದಿಶಾ ದಿಶಾ ಪ್ರದಿಶಾ ಪ್ರಯಚ್ಛ ಯಚ್ಛ ಇವೆಲ್ಲವೂ ಒಂದೇ. ಸೊ ಆ ಅಂತಹ ಭಕ್ತನಿಗೆ ಸೇವೆ ಮಾಡಿದವನಿಗೆ ಕೊಡು ಅಂತ ರಾಮಚಂದ್ರ ದೇವರ ವಾಣಿಯಿಂದ ಆ ರಾಮಚಂದ್ರ ದೇವರು ಹನುಮಂತ ದೇವರನ್ನು ಅವರ ವಿಷಯದಲ್ಲಿ ಕರುಣಾಂಬಬಂಧ ಕೃತವಾನ್. ಸೊ ಕರುಣಾಂಬಬಂಧ ಸೀತಾದೇವಿಯು ರಾಮಚಂದ್ರನು ಕರ್ಣ ಮಾಡಿದ, ಸೀತಾದೇವಿಯು ಕರ್ಣ ಮಾಡಿದಳು. ಸೊ ರಾಮಚಂದ್ರ ದೇವರ ಮಾತಿನಿಂದ ಸೀತಾದೇವಿ ಆ ಮಾಲೆಯನ್ನು ಕೊಡುವುದರ ಮೂಲಕವಾಗಿ ಹನುಮಂತ ದೇವರಲ್ಲಿ ಕರುಣೆಯನ್ನು ಮಾಡಿದಳು. ಸೊ ಈ ಕರುಣಾಂಬಬಂಧ ಯಾರು, ರಾಮ ಮಾಡಿದನಾ ಸೀತೆ ಮಾಡಿದಳ ಅಂತ ಹೇಳಿದರೆ ಇಲ್ಲಿ ವ್ಯಾಕರಣ ರೀತಿಯ ನೋಡಿದಾಗ ರಾಮಚಂದ್ರ ದೇವರ ಮಾತಿನಿಂದ ಅಂತ ಹೇಳುವುದರ ಮೂಲಕವಾಗಿ ರಾಮಚಂದ್ರ ದೇವರ ಮಾತಿನಿಂದ ಸೀತೆ ಕರುಣೆಯನ್ನು ಮಾಡಿದಳು. ಸೀತಾ ಕರುಣಾಂಬಬಂಧ. ಸೊ ಇಲ್ಲಿ ಸೀತಾ ಅನ್ನುವುದು ನಮಗೆ ಪ್ರಥಮ ವಿಭಕ್ತಿಯಲ್ಲಿದೆ, ಆದ್ದರಿಂದ ಸೀತಾ ಕರುಣಾಂಬಬಂಧ, ಸೀತೆ ಕರುಣೆಯನ್ನು ಮಾಡಿದಳು. ಯಾವಾಗ ಕರುಣೆಯನ್ನು ಮಾಡಿದಳು? ರಾಜ್ಯಾಭಿಷೇಕೆ ಅವಸಿತೆ, ರಾಜ್ಯಾಭಿಷೇಕ ಕೊನೆಗೊಂಡಾಗ ಕರುಣೆಯನ್ನು ಮಾಡಿದಳು. ಎಲ್ಲಿ, ಯಾರ ವಿಷಯದಲ್ಲಿ? ಅತ್ರ ಈ ಹನುಮಂತ ದೇವರ ವಿಷಯದಲ್ಲಿ ಕರುಣೆಯನ್ನು ಮಾಡಿದಳು. ಯಾವ ಸಂದರ್ಭದಲ್ಲಿ ಮಾಡಿದಳು ಅಂತ ಹೇಳಿದರೆ ಆ ರಾಮಚಂದ್ರ ದೇವರು ರಾಮಸ್ಯ ವಾಣ್ಯ. ಸೊ ರಾಮಚಂದ್ರ ದೇವರು ಮಾತನ್ನು ಹೇಳಿದ್ದಾರೆ, ತಾಂ ನಹ ಭಜತಾಂ ಪ್ರೇಷ್ಠಾಯ ದಿಶಾ ಇತಿ ರಾಮಸ್ಯ ವಾಣ್ಯ. ಆ ಮಾಲೆಯನ್ನು ನಮಗೆ ಸೇವೆಯನ್ನು ಮಾಡಿದವರಿಗೆ ಅವರಲ್ಲಿ ಅತ್ಯಂತ ಇಷ್ಟರಾದವರಿಗೆ ಕೊಡು ಅಂತ ಹೇಳಿದರು ಅಂತ ಹೇಳಿ ಇಲ್ಲಿ ಮಾದಿಯಲ್ಲಿ ಬಂದಿದೆ. ಇದರಲ್ಲಿ ಬರುವ ಪ್ರಖ್ಯಾತವಾಗಿರುವ ಕಥೆ ಏನಂತ ಹೇಳಿದ್ರೆ, ಆ ಹನುಮಂತ ದೇವರು ಆ ಮಾಲೆಯನ್ನು ಕಚ್ಚಿ ಕಚ್ಚಿ ನೋಡಿದ್ರು, ರಾಮದೇವರು ಕಾಣಿಸ್ಲಿಲ್ಲ ಅದರಲ್ಲಿ ಅಂತ ಹೇಳಿ ಅದನ್ನು ತೃಣೀಕಾರ ಮಾಡಿದ್ರು. ಆವಾಗ ಎಲ್ಲರೂ ಎಲೆಯಲ್ಲಿ ತೋರಿಸ ಇದು ಇದ್ದಾನ ರಾಮ ಅಂತ ಹೇಳಿದ್ರೆ, ಹೌದು ಎಲೆಯನ್ನು ಸೇರಿಸಿ ರಾಮನ ತೋರಿಸಿದರು ಅಂತ ಹೇಳಿ ಒಂದು ಕಥೆ, ಪುಕ್ಕಟ ಕಥೆ ಒಂದಿದೆ. ಆ ಕಥೆಯಲ್ಲಿ ರಾಮಚಂದ್ರ ದೇವರನ್ನು ಎದೆಯಲ್ಲಿ ತೋರಿಸುವ ಸಾಮರ್ಥ್ಯಂತೂ ಹನುಮಂತ ದೇವರಿಗಿದೆ. ಆದರೆ ಅದರಲ್ಲಿ ಅನೇಕ ಆ ಕಥೆಯಲ್ಲಿ ತುಂಬಾ ದೋಷಗಳಿದೆ. ಆ ದೋಷಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬೇಕಾದಷ್ಟು ಡಿಸ್ಕಷನ್ಸ್ ಬರಬಹುದು, ಹೇಳ್ತೀನಿ ನಾನು. ಆದರೆ ಮುಖ್ಯವಾಗಿ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಎಲ್ಲ ಕಡೆ ವ್ಯಾಪ್ತನಾಗಿರುವ ಪರಮಾತ್ಮ ಬೀಟ್ಸ್ನಲ್ಲಿ ಇಲ್ಲ ಅಂತ ಹೇಳೋದು ಸಾಧ್ಯವಿಲ್ಲ. ಸರಿ, ಭಗವಂತ ಅಲ್ಲಿ ಇದ್ದ, ಆದರೆ ಹನುಮಂತನಿಗೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅದೂ ಸಾಧ್ಯವಿಲ್ಲ. ಎಲ್ಲ ಕಡೆ ಭಗವಂತನನ್ನು ಕಾಣುವ ಹನುಮಂತ ದೇವರಿಗೆ ಆ ಬೀಟ್ಸ್ನಲ್ಲಿ ರಾಮನನ್ನು ಕಾಣಲಿಕ್ಕೆ ಆಗೋದಿಲ್ಲವ? ಹಾಗೆ ಅಷ್ಟೇ ಅಲ್ಲದೆ, ಹಾಗೆ ಎಲ್ಲವನ್ನು ಕಚ್ಚಿ ಕಚ್ಚಿ ನೋಡುವ ಒಂದು ಕಾರ್ಯವನ್ನು ಮಾಡುವವರಲ್ಲ ಹನುಮಂತ ದೇವರು, ಅದು ಇನ್ನೊಂದು. ಅಷ್ಟೇ ಅಲ್ಲದೆ, ಆ ಮಾಲೆಯನ್ನು ಅತ್ಯಂತ ಪ್ರೀತಿಭಾವದಿಂದ ಸೀತಾದೇವಿ ಕೊಟ್ಟಳು ಅಂತ ಹೇಳಿದರೆ, ಆ ಕೊಟ್ಟಿದ್ದಾಳೆ ಅನ್ನುವ ಒಂದು ಕಾರಣದಿಂದಲೇ ಅದು ಅತ್ಯಂತ ಗೌರವನೀಯವಾಗಿದೆ. ಅಂತಹ ಮಾಲೆಯನ್ನು ಹಾಗೆ ಬಿಸಾಕುವುದು ಸಾಧ್ಯವೇ ಇಲ್ಲದಂತಹ ಕೆಲಸ ಆಗಿದೆ. ಆ ಮಾಲೆಯೇ ಎಂಥದ್ದು, ಅದು ಹೇಗೆ ಅತ್ಯಂತ ಉತ್ಕೃಷ್ಟವಾಗಿದೆ, ಹಾಗೆ ಎಲ್ಲ ಅದನ್ನು ಮಾಡಲೇ ಇಲ್ಲ ಅಂತ ಹೇಳಿ ನಾವು ಗ್ರಹಿಸಬೇಕು. ಯಾಕಂದ್ರೆ ಅಲ್ಲಿ ಹೇಳ್ತಾರೆ, ಸೀತಾಯೇ ಪ್ರದದವ ಅಂತ ಹೇಳಿ ರಾಮಚಂದ್ರ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದೆ. ಅವಮುಚ್ಯ ಆತ್ಮನಃ ಕಂಠಾತ್ ಹಾರಂ ಜನಕ ನಂದಿನಿ, ತನ್ನ ಕಂಠದಲ್ಲಿ ಹಾಕೊಂಡಿರುವ ಹಾರವನ್ನು ತೆಗೆದು ಸೀತಾದೇವಿ ಕೊಡ್ತಾಳಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಆ ಮಾಲೆಯನ್ನು ಹಾಗೆ ಬಿಸಾಡುವವರು ಅಲ್ಲ ಹನುಮಂತ ದೇವರು. ಆದ್ದರಿಂದ ಆ ತಪ್ಪು ಕಥೆಯನ್ನು ನಾವು ವಿಶ್ವಾಸ ಮಾಡಬಾರದು. ಏನೋ ಒಂದು ಟಿವಿ ಪ್ರೋಗ್ರಾಮ್ಗಳಿಗಾಗೋ ಅದಕ್ಕೋ ಶೋಸ್ಗಳಿಗೆ ಅದೆಲ್ಲ ಮಾಡುವಂಥದ್ದಾಗಿದೆ. ಆದ್ದರಿಂದ ಅದು ಸರಿಯಾದ ಕಥೆ ಅಲ್ಲ. ಅದು ಎಲ್ಲಿ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಬರದೇ ಇಲ್ಲ, ಎಲ್ಲಿ ಕೂಡ ಅಥೆಂಟಿಕ್ ಸೋರ್ಸಸ್ನಲ್ಲಿ ಎಲ್ಲಿ ಕೂಡ ವಿಧವಾಗಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ವಿಷಯವನ್ನು ಇಷ್ಟವರೆಗೆ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.